ಎಲ್ಲಾ ರಾಷ್ಟ್ರಗಳ ಸುವಾರ್ತೆ ಪ್ರಕಾಶಕರಿಂದ ದೇವರಿಗೆ ಒಂದೇ ಒಂದು ಮಾರ್ಗ, ನಾನೇ ಮಾರ್ಗ ಮತ್ತು ಸತ್ಯ ಮತ್ತು ಜೀವನ, ನನ್ನ ಮೂಲಕ ಹೊರತುಪಡಿಸಿ ಯಾರೂ ತಂದೆಯ ಬಳಿಗೆ ಹೋಗುವುದಿಲ್ಲ. ಜಾನ್ 14:6. ದೇವರನ್ನು ಹುಡುಕಲು ಅನೇಕ ಮಾರ್ಗಗಳನ್ನು ಸುಳ್ಳು ಧಾರ್ಮಿಕ ಶಿಕ್ಷಕರು ಜನರಿಗೆ ನೀಡುತ್ತಿದ್ದಾರೆ, ಆದರೆ ಎಲ್ಲಾ ಗೊಂದಲಗಳಲ್ಲಿ ನಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನು ಹೇಳುವುದನ್ನು ಕೇಳಲು ಒಳ್ಳೆಯದು, ನಾನೇ ದಾರಿ. ಅವರ ಧ್ವನಿಯನ್ನು ನಾವು ಕೇಳಬೇಕಾದ ಸಮಯ ಎಂದಾದರೂ ಇದ್ದಿದ್ದರೆ ಆ ಸಮಯ ಈಗ ಬಂದಿದೆ ಎಂದು ತೋರುತ್ತದೆ. ನಾವು ಅನಿಶ್ಚಿತ ಕಾಲದಲ್ಲಿ ಜೀವಿಸುತ್ತಿದ್ದೇವೆ ಎಂಬುದನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಆದರೆ ಯೇಸು ಮೊದಲು ಈ ಮಾತುಗಳನ್ನು ಹೇಳಿದಾಗ ಸಮಯಗಳು ಅನಿಶ್ಚಿತವಾಗಿದ್ದವು. ಸಾಕಷ್ಟು ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಬೋಧನೆ ಇತ್ತು, ಆದರೆ ಬಹಳ ಕಡಿಮೆ ಸತ್ಯ. ಜೀಸಸ್ ಫರಿಸಾಯರಿಗೆ ಧಾರ್ಮಿಕ ಪಂಗಡ ಹೇಳಿದರು, ಅವರು ನನ್ನನ್ನು ಆರಾಧಿಸುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ, ಏಕೆಂದರೆ ಅವರು ನನ್ನ ಕಾನೂನುಗಳಂತೆ ಮಾನವ ನಿರ್ಮಿತ ನಿಯಮಗಳನ್ನು ಕಲಿಸುತ್ತಾರೆ. ಮ್ಯಾಥ್ಯೂ 15:9. ನಿಸ್ಸಂದೇಹವಾಗಿ ಇಂದು ಈ ಗೊಂದಲಮಯ ಜಗತ್ತಿನಲ್ಲಿ ಥಾಮಸ್ ಅನ್ನು ಇಷ್ಟಪಡುವ ಅನೇಕರು ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ, ನಾವು ದಾರಿಯನ್ನು ಹೇಗೆ ತಿಳಿಯಬಹುದು? ಬಹುಶಃ ಅವರು ಅದನ್ನು ಗಟ್ಟಿಯಾಗಿ ಕೇಳದೇ ಇರಬಹುದು, ಆದರೆ ಅನೇಕ ತೊಂದರೆಗೊಳಗಾದ ಹೃದಯಗಳಲ್ಲಿ ಪ್ರಶ್ನೆ ಒಂದೇ ಆಗಿರುತ್ತದೆ. ಒಂದು ಸಮಯದಲ್ಲಿ ನನ್ನ ಸ್ವಂತ ಹೃದಯ ಮತ್ತು ಮನಸ್ಸಿನಲ್ಲಿ ಆ ಸಂದೇಹವಿತ್ತು, ಆದರೆ ದೇವರಿಗೆ ಧನ್ಯವಾದಗಳು, ಅದು ಇನ್ನು ಮುಂದೆ ಇರುವುದಿಲ್ಲ, ಏಕೆಂದರೆ ಯೇಸು ಹೇಳಿದಾಗ ನಾನೇ ದಾರಿ, ಅದು ನನಗೆ ಸಾಕಾಗಿತ್ತು. ಈಡನ್ ತೋಟದಲ್ಲಿ ಆಡಂ ದೇವರಿಗೆ ಅವಿಧೇಯತೆ ತೋರಿದಾಗಿನಿಂದ ಮನುಷ್ಯನು ದೇವರ ಬಳಿಗೆ ಹಿಂದಿರುಗುವ ಮಾರ್ಗವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಮನುಷ್ಯನು ಎಂದಿಗೂ ದಾರಿ ತಪ್ಪಿದನೆಂದು ಕೆಲವರು ನಿರಾಕರಿಸುತ್ತಾರೆ. ಅವರು ವಾಸ್ತವವಾಗಿ ಹೇಳುತ್ತಾರೆ, ಒಂದು ಮಗು ಜಗತ್ತಿನಲ್ಲಿ ಜನಿಸಿದಾಗ ಅದು ಈಗಾಗಲೇ ಪರಿಶುದ್ಧವಾಗಿದೆ ಮತ್ತು ಅಗತ್ಯವಿರುವ ಎಲ್ಲವೂ ಅದನ್ನು ಹಾಗೆಯೇ ಇಟ್ಟುಕೊಳ್ಳುವುದು ಮಾತ್ರ. ಆದ್ದರಿಂದ ಅವರು ಅದನ್ನು ಮಾಡಲು ತಮ್ಮ ವ್ಯರ್ಥ ಪ್ರಯತ್ನಗಳಲ್ಲಿ ಮುಂದುವರಿಯುತ್ತಾರೆ. ಅವರನ್ನು ಚರ್ಚ್ಗೆ ಕರೆದೊಯ್ದರೆ, ಅವರಿಗೆ ಸರಿಯಾದ ತರಬೇತಿಯನ್ನು ನೀಡಿ ಮತ್ತು ನಿರ್ದಿಷ್ಟ ವಯಸ್ಸಿನಲ್ಲಿ ಅವರನ್ನು ಚರ್ಚ್ ಸದಸ್ಯರಾಗಿ ಸ್ವೀಕರಿಸಿದರೆ ಇದು ಅವರನ್ನು ಸಮಯಕ್ಕೆ ಸ್ವರ್ಗಕ್ಕೆ ಕರೆದೊಯ್ಯುತ್ತದೆ ಎಂದು ಅವರು ಭಾವಿಸುತ್ತಾರೆ. ಆದ್ದರಿಂದ ನಾವು ಯುವಜನರಿಗೆ ತರಬೇತಿ ನೀಡುವ ಬಗ್ಗೆ ಹೆಚ್ಚಿನ ಮಾತುಗಳನ್ನು ಕೇಳುತ್ತೇವೆ, ಆದರೆ ಯುವಜನರು ಕ್ರಿಸ್ತನನ್ನು ಸಂರಕ್ಷಕನಾಗಿ ಸ್ವೀಕರಿಸುವ ಅಗತ್ಯತೆಯ ಬಗ್ಗೆ ಬಹಳ ಕಡಿಮೆ. ಸಹಜವಾಗಿ ಮನುಷ್ಯನು ತಾನು ದೇವರ ಬಳಿಗೆ ಹಿಂತಿರುಗಬಲ್ಲೆ ಎಂದು ಯೋಚಿಸುವುದು ಸಂಪೂರ್ಣವಾಗಿ ಸಹಜ. ಆಡಂ ಮತ್ತು ಈವ್ ಈಡನ್ ತೋಟದಲ್ಲಿ ದೇವರ ವಿರುದ್ಧ ಪಾಪ ಮಾಡಿದಾಗ ಅವರು ತಮ್ಮ ಬೆತ್ತಲೆತನವನ್ನು ಮರೆಮಾಡಲು ತಮ್ಮನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದರು. ಅವರು ದೇವರಿಂದ ಓಡಿಹೋಗಿ ತೋಟದ ಮರಗಳ ನಡುವೆ ಅಡಗಿಕೊಂಡರು. ಆಡಂ ತನ್ನ ಪಾಪವನ್ನು ಭಗವಂತನಿಗೆ ಒಪ್ಪಿಕೊಳ್ಳುವ ಬದಲು ಪಾಪ ಮಾಡಿದಾಗ ಅವನು ಅವನಿಂದ ಓಡಿಹೋದನು. ಆಡಂ ದೇವರ ಬಳಿಗೆ ಹಿಂತಿರುಗಲು ಮತ್ತು ಅವನ ಉಪಸ್ಥಿತಿಯಲ್ಲಿ ಸ್ವೀಕಾರಾರ್ಹನಾಗಲು ಒಂದೇ ಒಂದು ಮಾರ್ಗವಿತ್ತು, ಮತ್ತು ದೇವರು ಮೊದಲ ಹೆಜ್ಜೆ ಇಟ್ಟನು. ಅವನು ನೋಡಿದನು ಮತ್ತು ಆಡಂ ಅನ್ನು ಕರೆದನು ಮತ್ತು ಅವನು ಮರಗಳ ನಡುವೆ ಅಡಗಿರುವುದನ್ನು ಕಂಡುಕೊಂಡನು. ದೇವರಾದ ಕರ್ತನು ಪ್ರಾಣಿಗಳ ಚರ್ಮದಿಂದ ಬಟ್ಟೆಗಳನ್ನು ಮಾಡಿದನು ಮತ್ತು ಅವನು ಆಡಂ ಮತ್ತು ಈವ್ ಅನ್ನು ಧರಿಸಿದನು. ಆದಿಕಾಂಡ 3:21. ಭಗವಂತನು ಶೋಧನೆ ಮತ್ತು ಒದಗಿಸುವಿಕೆಯನ್ನು ಮಾಡಿದನು ಎಂಬುದನ್ನು ಗಮನಿಸಿ. ಇದರಲ್ಲಿ ನಾವು ಬಡವರಿಗೆ, ತಪ್ಪಿತಸ್ಥ ಪಾಪಿಗಳಿಗೆ ದೇವರ ಒದಗಿಸುವಿಕೆಯನ್ನು ನೋಡುತ್ತೇವೆ. ಯೇಸು ಕ್ರಿಸ್ತನು ದೇವರ ಮಗ, ಆತನನ್ನು ಲೋಕಕ್ಕೆ ಕಳುಹಿಸಿದವನು ದೇವರೇ, ನಮ್ಮ ಎಲ್ಲಾ ಪಾಪಗಳನ್ನು ಆತನ ಮೇಲೆ ಹಾಕಿದವನು ದೇವರು, ನಮಗೆ ಆಗಬೇಕಾಗಿದ್ದ ಸಂಕಟವನ್ನು, ನಾವು ಅನುಭವಿಸಬೇಕಾಗಿದ್ದ ನೋವನ್ನು ಅವನು ಸಹಿಸಿಕೊಂಡನು. ಅವನ ಸಂಕಟವನ್ನು ದೇವರು ಕಳುಹಿಸಿದ ಶಿಕ್ಷೆ ಎಂದು ನಾವು ಭಾವಿಸಿದ್ದೇವೆ, ಆದರೆ ನಮ್ಮ ಪಾಪಗಳಿಂದಾಗಿ ಅವರು ಗಾಯಗೊಂಡರು, ನಾವು ಮಾಡಿದ ದುಷ್ಕೃತ್ಯದಿಂದ ಹೊಡೆದರು. ಆತನು ಅನುಭವಿಸಿದ ಶಿಕ್ಷೆಯಿಂದ ನಾವು ಗುಣಮುಖರಾಗಿದ್ದೇವೆ, ಆತನಿಗೆ ಬಿದ್ದ ಪೆಟ್ಟುಗಳಿಂದ ಗುಣಮುಖರಾಗಿದ್ದೇವೆ. ನಾವೆಲ್ಲರೂ ಕಳೆದುಹೋದ ಕುರಿಗಳಂತಿದ್ದೇವೆ, ಪ್ರತಿಯೊಬ್ಬರೂ ತಮ್ಮ ದಾರಿಯಲ್ಲಿ ಹೋಗುತ್ತಿದ್ದೇವೆ, ಆದರೆ ಭಗವಂತನು ಶಿಕ್ಷೆಯನ್ನು ಅವನ ಮೇಲೆ ಬೀಳುವಂತೆ ಮಾಡಿದನು. ನಮ್ಮೆಲ್ಲರಿಗೂ ಶಿಕ್ಷೆ ಅರ್ಹರು. ಯೆಶಾಯ 53:4-6. ಆಡಂನ ಅವಿಧೇಯತೆಯ ಮೂಲಕ ಮನುಷ್ಯನು ದಾರಿ ತಪ್ಪಿದನೆಂದು ನಾವು ಕೆಲವೊಮ್ಮೆ ಕೇಳುತ್ತೇವೆ, ಆದರೆ ಯೇಸುಕ್ರಿಸ್ತನ ಮೂಲಕ ಪುನಃಸ್ಥಾಪಿಸಲಾಗುತ್ತದೆ. ಬೈಬಲ್ ಹೇಳುತ್ತದೆ, ಕ್ರಿಸ್ತನು ಪಾಪಗಳಿಗಾಗಿ ಒಮ್ಮೆ ಮತ್ತು ಎಲ್ಲರಿಗೂ ಸತ್ತನು, ನಿಮ್ಮನ್ನು ದೇವರ ಬಳಿಗೆ ಕರೆದೊಯ್ಯುವ ಸಲುವಾಗಿ ಪಾಪಿಗಳ ಪರವಾಗಿ ಒಬ್ಬ ಒಳ್ಳೆಯ ಮನುಷ್ಯನು. ಅವನು ದೈಹಿಕವಾಗಿ ಮರಣ ಹೊಂದಿದನು, ಆದರೆ ಆಧ್ಯಾತ್ಮಿಕವಾಗಿ ಜೀವಂತಗೊಳಿಸಿದನು. 1 ಪೀಟರ್ 3:18. ದೇವರಿಗೆ ಒಂದೇ ಒಂದು ಮಾರ್ಗವಿದೆ ಮತ್ತು ಅದು ನಿಯಮಗಳು ಅಥವಾ ನಿಬಂಧನೆಗಳ ವ್ಯವಸ್ಥೆ ಅಥವಾ ನೀತಿ ಸಂಹಿತೆ ಅಲ್ಲ, ಆದರೆ ಅದ್ಭುತವಾದ ಜೀವಂತ ವ್ಯಕ್ತಿಯಾದ ಯೇಸು ಕ್ರಿಸ್ತನ ಮೂಲಕ ಸ್ವರ್ಗದಿಂದ ಇಳಿದು ಬಂದು ಸಂಪೂರ್ಣವಾಗಿ ಪಾಪರಹಿತ ಜೀವನವನ್ನು ನಡೆಸಿದರು. ಆತನನ್ನು ಅತಿ ಹೆಚ್ಚು ದ್ವೇಷಿಸುವವರು ಸಹ ಆತನಲ್ಲಿ ಯಾವುದೇ ತಪ್ಪನ್ನು ಕಾಣಲಿಲ್ಲ ಮತ್ತು ಆತನಿಗೆ ದ್ರೋಹ ಮಾಡಿದ ಜುದಾಸ್ ಅವರು ಮುಗ್ಧ ವ್ಯಕ್ತಿಗೆ ದ್ರೋಹ ಮಾಡಿರುವುದನ್ನು ಒಪ್ಪಿಕೊಂಡರು. ಮ್ಯಾಥ್ಯೂ 27:4. ಆದುದರಿಂದ ತಪ್ಪಿತಸ್ಥರಿಗೋಸ್ಕರ ನರಳಾಡಿದ ನಿರಪರಾಧಿ ತಪ್ಪಿತಸ್ಥರನ್ನು ಸ್ವೀಕಾರಾರ್ಹ ರೀತಿಯಲ್ಲಿ ದೇವರ ಬಳಿಗೆ ತರುವುದನ್ನು ನಾವು ನೋಡುತ್ತೇವೆ. ಪ್ರತಿ ಜೀವಂತ ಮನುಷ್ಯನು ಗಾಳಿಯ ಹೊಡೆತಕ್ಕಿಂತ ಹೆಚ್ಚಿಲ್ಲ. ಕೀರ್ತನೆಗಳು 39:5. ದೇವರ ವಾಕ್ಯದ ಈ ಹೇಳಿಕೆಯು ನಾವು ಕೇವಲ ದುರ್ಬಲರು ಮತ್ತು ದುರ್ಬಲರು ಎಂದು ಸ್ಪಷ್ಟಪಡಿಸುತ್ತದೆ, ಮತ್ತು ಆತನು ನಮ್ಮಿಂದ ಬಯಸುವುದು ಆತನ ಮತ್ತು ಆತನ ಉಳಿಸುವ ಶಕ್ತಿಯ ನಮ್ಮ ಅಗತ್ಯವನ್ನು ಅರಿತುಕೊಳ್ಳುವುದಾಗಿದೆ. ಉತ್ತಮ ಆರೋಗ್ಯದಲ್ಲಿರುವ ಜನರಿಗೆ ವೈದ್ಯರ ಅಗತ್ಯವಿಲ್ಲ, ಆದ್ದರಿಂದ ಇದು ಸ್ವಾಭಿಮಾನಿಗಳ ಜೊತೆಗೆ ಅವರಿಗೆ ಸಂರಕ್ಷಕನ ಅಗತ್ಯವಿಲ್ಲ ಎಂದು ಅವರು ಭಾವಿಸುತ್ತಾರೆ. ಆದರೆ ದೇವರು ಹೇಳಿದರು, ನಮ್ಮ ಉತ್ತಮ ಕಾರ್ಯಗಳು ಸಹ ಕೊಳಕು. ಯೆಶಾಯ 64:6. ನಾವು ದೇವರ ಮುಂದೆ ನಿಲ್ಲಲು ಯೋಗ್ಯರಾಗಲು ನಮ್ಮ ಅತ್ಯುತ್ತಮ ಕ್ರಿಯೆಗಳಿಗಿಂತ ಉತ್ತಮವಾದದ್ದನ್ನು ತೆಗೆದುಕೊಳ್ಳುತ್ತದೆ. ಇದು ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಬಯಸುತ್ತದೆ ಮತ್ತು ನಾವು ಕ್ರಿಸ್ತನಲ್ಲಿ ಮಾತ್ರ ಕಂಡುಕೊಳ್ಳುತ್ತೇವೆ. ದೇವರು ನಿಮ್ಮನ್ನು ಕ್ರಿಸ್ತ ಯೇಸುವಿನೊಂದಿಗೆ ಐಕ್ಯಕ್ಕೆ ತಂದಿದ್ದಾನೆ ಮತ್ತು ದೇವರು ಕ್ರಿಸ್ತನನ್ನು ನಮ್ಮ ಜ್ಞಾನವನ್ನಾಗಿ ಮಾಡಿದ್ದಾನೆ. ಆತನಿಂದ ನಾವು ದೇವರೊಂದಿಗೆ ಸರಿ ಹೊಂದಿದ್ದೇವೆ. ನಾವು ದೇವರ ಪವಿತ್ರ ಜನರಾಗುತ್ತೇವೆ ಮತ್ತು ಸ್ವತಂತ್ರರಾಗಿದ್ದೇವೆ. 1 ಕೊರಿಂಥಿಯಾನ್ಸ್ 1:30. ಕ್ರಿಸ್ತನು ಪಾಪವಿಲ್ಲದೆ ಇದ್ದನು, ಆದರೆ ನಮ್ಮ ಸಲುವಾಗಿ ದೇವರು ನಮ್ಮ ಪಾಪವನ್ನು ಹಂಚಿಕೊಳ್ಳುವಂತೆ ಮಾಡಿದನು. ಆತನೊಂದಿಗೆ ನಾವು ದೇವರ ನೀತಿಯನ್ನು ಹಂಚಿಕೊಳ್ಳುತ್ತೇವೆ. 2 ಕೊರಿಂಥಿಯಾನ್ಸ್ 5:21. ನಮ್ಮ ಪಾಪಗಳು ನಮ್ಮ ಮತ್ತು ದೇವರ ನಡುವೆ ನಿಂತಿವೆ, ಆದರೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಶಿಕ್ಷೆಯನ್ನು ಅನುಭವಿಸಿದನು ಮತ್ತು ಆ ಮೂಲಕ ದೇವರನ್ನು ಮೆಚ್ಚಿಸಿದನು. ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ರಕ್ಷಿಸಲು ಅವನು ಈಗ ಮತ್ತು ಯಾವಾಗಲೂ ಸಮರ್ಥನಾಗಿದ್ದಾನೆ. ಯೇಸು ನಿಷ್ಠಾವಂತ ಸಾಕ್ಷಿ. ಪ್ರಕಟಣೆ 1:5. ಮತ್ತು ಅವನು ತನ್ನ ಬಳಿಗೆ ಬರುವ ಯಾರನ್ನೂ ದೂರವಿಡುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಾನೆ. ಜಾನ್ 6:37. ಅವನ ಬಳಿಗೆ ಬರುವುದು ಎಂದರೆ ನಿಮ್ಮ ಪಾಪದ ಜೀವನದಿಂದ ತಿರುಗುವುದು, ಪ್ರಪಂಚದ ಮೇಲೆ ನಿಮ್ಮ ಬೆನ್ನು ತಿರುಗಿಸುವುದು, ನಿಮ್ಮನ್ನು ಕ್ಷಮಿಸಲು ಮತ್ತು ನಿಮ್ಮನ್ನು ಶುದ್ಧೀಕರಿಸಲು ದೇವರನ್ನು ಕೇಳುವುದು. ನೀವು ಭಗವಂತನನ್ನು ಮತ್ತು ಆತನ ಕ್ಷಮೆಯನ್ನು ಸ್ವೀಕರಿಸಿದಾಗ ಅವನು ನಿಮಗೆ ತನ್ನ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತಾನೆ. ದೇವರಿಗೆ ಒಂದೇ ಒಂದು ಮಾರ್ಗವಿದೆ. ಪ್ರಿಯ ಓದುಗರೇ, ಲಾರ್ಡ್ ಜೀಸಸ್ ಕ್ರೈಸ್ಟ್ ಅವರು ಹೇಳುವಂತೆ ನೀವು ಕೇಳಬಹುದು, ನಾನೇ ದಾರಿ. ಈಗ ಮಂಡಿಯೂರಿ, ಅವನೊಂದಿಗೆ ಮಾತನಾಡಿ ಮತ್ತು ನಿಮ್ಮ ಜೀವನದ ಬಗ್ಗೆ ಅವನಿಗೆ ತಿಳಿಸಿ. ಕ್ಷಮಿಸಿ ಎಂದು ಹೇಳಿ. ನಿಮ್ಮನ್ನು ಕ್ಷಮಿಸಲು, ನಿಮ್ಮನ್ನು ಪಾಪಿಯಾಗಿ ಕರುಣಿಸುವಂತೆ, ನಿಮ್ಮನ್ನು ಶುದ್ಧೀಕರಿಸಲು, ನಿಮ್ಮನ್ನು ಅವರ ಮಗುವಾಗಿಸಲು ಮತ್ತು ನಿಮಗೆ ಶಾಶ್ವತ ಜೀವನವನ್ನು ನೀಡುವಂತೆ ಕೇಳಿಕೊಳ್ಳಿ. ಅವನು ಅದನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಆದ್ದರಿಂದ ಅವನನ್ನು ನಂಬಿರಿ ಮತ್ತು ಅವರು ನಿಮ್ಮ ಮಾತನ್ನು ಕೇಳಿದ್ದಾರೆ ಮತ್ತು ಕೆಲಸ ಮುಗಿದಿದೆ ಎಂದು ನಿಮ್ಮ ಹೃದಯದಲ್ಲಿ ಭರವಸೆಯೊಂದಿಗೆ ಎದ್ದೇಳಲು. ನಂತರ ಹೋಗಿ ಇನ್ನು ಪಾಪ ಮಾಡಬೇಡಿ ಮತ್ತು ನೀವು ದುರ್ಬರೆಂದು ನೀವು ಕಂಡುಕೊಂಡರೆ ನಿಮ್ಮನ್ನು ಬಲಪಡಿಸಲು ಮತ್ತು ಪಾಪದ ಮೇಲೆ ಜಯವನ್ನು ನೀಡುವಂತೆ ಕರ್ತನಾದ ಯೇಸುವನ್ನು ಕೇಳಿಕೊಳ್ಳಿ. ಪ್ರಪಂಚದ ವಿಷಯಗಳಿಂದ ಹೊರಗುಳಿಯಲು ದೃಢನಿಶ್ಚಯದಿಂದಿರಿ ಮತ್ತು ಜಗತ್ತು ನೀಡಲಾಗದ ಶಾಂತಿ ಮತ್ತು ಸಂತೋಷವನ್ನು ಅವನು ನಿಮಗೆ ನೀಡುತ್ತಾನೆ ಎಂದು ನೀವು ಕಂಡುಕೊಳ್ಳುವಿರಿ. ಆದರೆ ನೀವು ದೇವರ ಸೇವೆಯಲ್ಲಿ ಅಂತಹ ಆನಂದವನ್ನು ಕಾಣುವಿರಿ. ನೀವು ಸಂತೋಷವನ್ನು ಸಹ ಕಳೆದುಕೊಳ್ಳುವುದಿಲ್ಲ. ಜಗತ್ತು, ಏಕೆಂದರೆ ಪ್ರಪಂಚದ ವಸ್ತುಗಳು ಒಂದು ಕ್ಷಣ ಮಾತ್ರ, ಆದರೆ ದೇವರು ಕೊಡುವುದು ಶಾಶ್ವತವಾಗಿರುತ್ತದೆ. ಈಗ ದಾರಿ, ಸತ್ಯ ಮತ್ತು ಜೀವನವಾಗಿರುವ ಅವನ ಕಡೆಗೆ ತಿರುಗಿ. ವಂಚಕ ಸೈತಾನನು ಆಡಂ ಮತ್ತು ಹವ್ವರಿಗೆ ಸತ್ಯಕ್ಕಾಗಿ ಸುಳ್ಳನ್ನು ನೀಡುವ ಮೂಲಕ ಮೋಸ ಮಾಡಿದನು. ಅವರು ತನಗೆ ಸೇರದದ್ದನ್ನು ಅವರಿಗೆ ಅರ್ಪಿಸಿದರು ಮತ್ತು ಅವರು ಅವರಿಗೆ ಸಂತೋಷಕ್ಕಾಗಿ ದುಃಖ ಮತ್ತು ಜೀವನಕ್ಕಾಗಿ ಮರಣವನ್ನು ನೀಡಿದರು. ಸುಳ್ಳು ಸದಾಚಾರ. ಸೈತಾನನು ನಿಮಗೆ ಸುಳ್ಳು ನೀತಿಯನ್ನು ನೀಡುತ್ತಾನೆ. ಅದು ನಿಮ್ಮ ಸ್ವಂತ ನೀತಿಯ ಮೂಲಕ ಮತ್ತು ಯೇಸುವಿನ ನಿಜವಾದ ನೀತಿಯ ಬದಲಿಗೆ ಕೊಳಕು. ಪಾಪದಿಂದ ತಿರುಗಿ ಯೇಸು ಕ್ರಿಸ್ತನಲ್ಲಿ ನಿಮ್ಮ ನಂಬಿಕೆಯನ್ನು ಮಾತ್ರ ಪಡೆಯುತ್ತದೆ. ಸುಳ್ಳು ಶಾಂತಿ. ಎಲ್ಲಾ ಜನರು ದೇವರ ಮಕ್ಕಳು ಮತ್ತು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಹೇಳುವ ಮೂಲಕ ಸೈತಾನನು ನಿಮಗೆ ಸುಳ್ಳು ಶಾಂತಿಯನ್ನು ನೀಡುತ್ತಾನೆ. ಯೇಸು ಫರಿಸಾಯರಿಗೆ ಹೇಳಿದ್ದು, ನೀವು ನಿಮ್ಮ ತಂದೆಯಾದ ಪಿಶಾಚನ ಮಕ್ಕಳಾಗಿದ್ದೀರಿ ಮತ್ತು ನಿಮ್ಮ ತಂದೆಯ ಆಸೆಗಳನ್ನು ಅನುಸರಿಸಲು ನೀವು ಬಯಸುತ್ತೀರಿ. ಜಾನ್ 8:44. ಅಪೊಸ್ತ ಯೋಹಾನನು ಬರೆಯುತ್ತಾನೆ, ಯಾರು ಪಾಪವನ್ನು ಮುಂದುವರೆಸುತ್ತಾರೋ ಅವರು ದೆವ್ವಕ್ಕೆ ಸೇರಿದವರು, ಏಕೆಂದರೆ ದೆವ್ವವು ಮೊದಲಿನಿಂದಲೂ ಪಾಪ ಮಾಡಿದ್ದಾನೆ. ದೆವ್ವವು ಮಾಡಿದ್ದನ್ನು ನಾಶ ಮಾಡಲು ದೇವರ ಮಗನು ಈ ಕಾರಣಕ್ಕಾಗಿ ಕಾಣಿಸಿಕೊಂಡನು. ದೇವರ ಮಗು ಯಾರು ಅದನ್ನು ಮಾಡುತ್ತಾರೆ? ಪಾಪ ಮಾಡುವುದನ್ನು ಮುಂದುವರಿಸಬೇಡಿ, ಏಕೆಂದರೆ ದೇವರ ಸ್ವಭಾವವು ಅವನಲ್ಲಿದೆ ಮತ್ತು ದೇವರು ಅವನ ತಂದೆಯಾಗಿರುವುದರಿಂದ ಅವನು ಪಾಪ ಮಾಡುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಇದು ದೇವರ ಮಕ್ಕಳು ಮತ್ತು ದೆವ್ವದ ಮಕ್ಕಳ ನಡುವಿನ ಸ್ಪಷ್ಟ ವ್ಯತ್ಯಾಸವಾಗಿದೆ. ಯಾರು ಸರಿ ಅಥವಾ ಮಾಡದಿದ್ದರೂ ತನ್ನ ಸಹೋದರನನ್ನು ಪ್ರೀತಿಸುವುದು ದೇವರ ಮಗು ಅಲ್ಲ. 1 ಜಾನ್ 3:8-10. ನಾವು ಮತ್ತೆ ಹುಟ್ಟುವ ಮೂಲಕ ಮಾತ್ರ ದೇವರ ಮಕ್ಕಳಾಗಬಹುದು. ಆದರೂ ಕೆಲವರು ಆತನನ್ನು ಸ್ವೀಕರಿಸಿದರು ಮತ್ತು ಆತನನ್ನು ನಂಬಿದ್ದರು, ಆದ್ದರಿಂದ ಆತನು ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟನು. ಅವರು ನೈಸರ್ಗಿಕ ವಿಧಾನದಿಂದ ದೇವರ ಮಕ್ಕಳಾಗಲಿಲ್ಲ, ಅಂದರೆ ಮಾನವ ತಂದೆಯ ಮಕ್ಕಳಾಗಿ ಜನಿಸಿದರು. ದೇವರು ಸ್ವತಃ ಅವರ ತಂದೆಯಾಗಿದ್ದರು. ಅವರು ಮತ್ತೆ ಹುಟ್ಟದ ಹೊರತು ಯಾರೂ ದೇವರ ರಾಜ್ಯವನ್ನು ನೋಡಲಾರರು. ಒಬ್ಬ ವ್ಯಕ್ತಿಯು ದೈಹಿಕವಾಗಿ ಮಾನವ ಪೋಷಕರಿಂದ ಹುಟ್ಟುತ್ತಾನೆ, ಆದರೆ ಅವನು ಆತ್ಮದಿಂದ ಆಧ್ಯಾತ್ಮಿಕವಾಗಿ ಹುಟ್ಟುತ್ತಾನೆ. ಜಾನ್ 1:12-13 ಮತ್ತು 3:13-6. ಯಾವುದೇ ನರಕವಿಲ್ಲ, ದೇವರು ಇಲ್ಲ, ತೀರ್ಪು ಇಲ್ಲ ಮತ್ತು ಪುನರುತ್ಥಾನವಿಲ್ಲ ಎಂದು ಸೈತಾನನು ನಿಮಗೆ ಹೇಳುತ್ತಾನೆ. ಪವಿತ್ರಾತ್ಮ, ಸತ್ಯದ ಆತ್ಮ ನಿಮ್ಮ ಪಾಪಗಳನ್ನು ನಿಮಗೆ ತೋರಿಸುತ್ತದೆ ಮತ್ತು ಪ್ರಪಂಚದ ಪಾಪವನ್ನು ತೆಗೆದುಹಾಕುವ ದೇವರ ಮಗನಾದ ಪಾಪವನ್ನು ಹೊತ್ತಿರುವ ಯೇಸುವನ್ನು ನಿಮಗೆ ತೋರಿಸುತ್ತದೆ. ಸುಳ್ಳು ಸಂತೋಷ. ದೆವ್ವವು ನಿಮಗೆ ಸುಳ್ಳು ಸಂತೋಷವನ್ನು ನೀಡಲು ಪ್ರಯತ್ನಿಸುತ್ತದೆ ಮತ್ತು ನಿಮಗೆ ಲೌಕಿಕ ಆಸೆಗಳನ್ನು ನೀಡುತ್ತದೆ. ಆದಾಗ್ಯೂ ಇವುಗಳು ನಿಮ್ಮ ಆತ್ಮದ ಹಂಬಲವನ್ನು ಪೂರೈಸಲು ಸಾಧ್ಯವಿಲ್ಲ. ಬಿಯರ್ ಅಥವಾ ಮದ್ಯವು ನಿಮ್ಮ ಆತ್ಮದ ಬಾಯಾರಿಕೆಯನ್ನು ನೀಗಿಸಲು ಸಾಧ್ಯವಿಲ್ಲ. ಯೇಸು ಸಮಾರ್ಯದ ಮಹಿಳೆಗೆ ಬಾಯಾರಿಕೆಯನ್ನು ನೀಗಿಸುವ ನೀರನ್ನು ಕೊಡುವ ಬಾವಿಯ ಬಳಿ ಅರ್ಪಿಸಿದನು. ಜಾನ್ 4:5-13. ಯೇಸು ಜೀವನದ ಚಿಲುಮೆ. ಆತನು ಕೊಡುವ ನೀರನ್ನು ನಾವು ಕುಡಿದರೆ ಆ ನೀರು ನಮ್ಮಲ್ಲಿ ಜೀವಂತ ಚಿಲುಮೆಯಂತೆ ಇರುತ್ತದೆ. ಅದು ಶಾಶ್ವತ ಜೀವನಕ್ಕೆ ಕಾರಣವಾಗುತ್ತದೆ. ನರಕದಲ್ಲಿ, ಶಾಶ್ವತ ದುಃಖದಲ್ಲಿ ಮಾತ್ರ ಕೊನೆಗೊಳ್ಳುವ ದೆವ್ವದ ಸುಳ್ಳು. ಖಾಲಿ ಸಂತೋಷದಿಂದ ಮೋಸ ಹೋಗಬೇಡಿ. ಸುಳ್ಳು ಬೆಳಕು. ದೆವ್ವವು ಸುಳ್ಳು ಬೆಳಕಿನಂತೆ ಕಾಣಿಸಿಕೊಳ್ಳುತ್ತದೆ. ಅವರು ಬೆಳಕಿನ ದೇವತೆಯಾಗಿ ಕಾಣಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಅವನ ಪತನದ ಮೊದಲು ಅವನು ಅತ್ಯಂತ ಸುಂದರವಾದ ದೇವತೆಯಾಗಿದ್ದನು, ಆದರೆ ಇನ್ನು ಮುಂದೆ ಇಲ್ಲ. ಅವನು ಪಾಪವನ್ನು ಬಹಳ ಆಕರ್ಷಕವಾಗಿ ಮತ್ತು ಸುಂದರವಾಗಿ ಕಾಣುವಂತೆ ಮಾಡಲು ಪ್ರಯತ್ನಿಸುತ್ತಾನೆ. ಇದರಿಂದಾಗಿ ನಿಮ್ಮನ್ನು ಪ್ರಚೋದಿಸಲು ಮತ್ತು ನಿಮ್ಮನ್ನು ಸೆರೆಹಿಡಿಯಲು ಪ್ರಯತ್ನಿಸುತ್ತಾನೆ. ಆದರೆ ಈ ಬೆಳಕು ಸುಳ್ಳು ಬೆಳಕು. ಸದಾಚಾರದ ಮಗನಾದ ಯೇಸು ಕಾಣಿಸಿಕೊಂಡಾಗ ದೆವ್ವದ ಬೆಳಕು ಮಸುಕಾಗುತ್ತದೆ. ದೇವರ ಬೆಳಕು ಸೈತಾನನ ಮಹಿಮೆ ಎಂದು ಕರೆಯಲ್ಪಡುವ ವಿಕಾರತೆಯನ್ನು ಬಹಿರಂಗಪಡಿಸುತ್ತದೆ. ತಪ್ಪು ದಾರಿ. ದೆವ್ವವು ನಿಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಸಲು ಪ್ರಯತ್ನಿಸುತ್ತದೆ. ಸ್ವರ್ಗಕ್ಕೆ ಹೋಗಲು ಒಂದೇ ಒಂದು ಮಾರ್ಗವಿದೆ. ಯೇಸು ಹೇಳಿದ್ದು, ನಾನೇ ಮಾರ್ಗ, ಸತ್ಯ ಮತ್ತು ಜೀವನ. ಸೈತಾನನು ತನಗೆ ಉತ್ತಮವಾದ ಮಾರ್ಗವಿದೆ, ಅನೇಕರು ನಡೆಯುವ ವಿಶಾಲವಾದ ರಸ್ತೆಯಿದೆ ಎಂದು ಹೇಳುತ್ತಾನೆ. ಆದರೆ ನರಕಕ್ಕೆ ನಡೆಸುವ ಆ ರಸ್ತೆಯ ಅಂತ್ಯವನ್ನು ಅವನು ನಿಮಗೆ ತೋರಿಸುವುದಿಲ್ಲ. ಸರಿಯಾದ ರಸ್ತೆ ಎಂದು ನೀವು ಯೋಚಿಸುವುದು ಸಾವಿಗೆ ಕಾರಣವಾಗಬಹುದು. ಮೂರ್ಖ ಜನರು ಯಾವಾಗಲೂ ತಾವು ಸರಿ ಎಂದು ಭಾವಿಸುತ್ತಾರೆ. ಬುದ್ಧಿವಂತರು ಸಲಹೆಯನ್ನು ಕೇಳುತ್ತಾರೆ. ನೀತಿಯು ಜೀವನಕ್ಕೆ ದಾರಿಯಾಗಿದೆ, ದುಷ್ಟತನವು ಮರಣದ ಹಾದಿಯಾಗಿದೆ. ಜ್ಞಾನೋಕ್ತಿ 14:12-12. ಸುಳ್ಳು ಸಂಪತ್ತು. ದೆವ್ವವು ನೀಡುವ ಸಂಪತ್ತು ಸುಳ್ಳು ಸಂಪತ್ತು. ಶ್ರೀಮಂತನು ಮೋಸ ಹೋದನು, ಏಕೆಂದರೆ ಅವನು ಸತ್ತಾಗ ಅವನು ನರಕಕ್ಕೆ ಹೋದನು. ಜುದಾಸ್ 30 ಬೆಳ್ಳಿಯ ನಾಣ್ಯಗಳಿಂದ ಪ್ರಚೋದಿಸಲ್ಪಟ್ಟನು. ಯೇಸುವಿಗೆ ದ್ರೋಹ ಮಾಡುವ ಮೂಲಕ ಅವನು ಶಾಶ್ವತ ಜೀವನ, ಶಾಶ್ವತ ಶಾಂತಿ, ಶಾಶ್ವತ ಸಂತೋಷ ಮತ್ತು ಶಾಶ್ವತ ಸಂಪತ್ತನ್ನು ಕಳೆದುಕೊಂಡನು. ಸೈತಾನನು ನಿನಗೆ ರೊಟ್ಟಿಗೆ ಕಲ್ಲು, ಮೊಟ್ಟೆಗೆ ಚೇಳು ಮತ್ತು ಮೀನಿಗೆ ಸರ್ಪವನ್ನು ಕೊಡುವನು. ಯೇಸುವಿನಲ್ಲಿ ನಾವು ಶಾಶ್ವತವಾದ ಸಂಪತ್ತನ್ನು ಹೊಂದಿದ್ದೇವೆ, ಅದು ಎಂದಿಗೂ ಮರೆಯಾಗುವುದಿಲ್ಲ. ಮ್ಯಾಥ್ಯೂ 7:7-11. ಇನ್ನೂ ಹೆಚ್ಚಿನದನ್ನು ಹೇಳಬಹುದು, ಆದರೆ ನಿಮಗಾಗಿ ತನ್ನ ಪ್ರಾಣವನ್ನು ನೀಡಿದ ನಿಜವಾದ ಕುರುಬನನ್ನು ಅನುಸರಿಸಲು ನಿಮ್ಮನ್ನು ಎಚ್ಚರಿಸಲು ಇದು ಸಾಕಾಗುತ್ತದೆ. ಯೇಸುವಾದ ನಿಜವಾದ ಬೆಳಕನ್ನು ಅನುಸರಿಸಿ, ಸತ್ಯದ ಆತ್ಮವನ್ನು ಸ್ವೀಕರಿಸಿ. ಪವಿತ್ರಾತ್ಮ ನಿಜವಾದ ಬಳ್ಳಿಯ ಶಾಖೆಯಾಗಿರಿ. ನಿಜವಾದ ಪ್ರವಾದಿಯಾದ ಯೇಸುವನ್ನು ಆಲಿಸಿ ಮತ್ತು ದೆವ್ವದ ಪ್ರವಾದಿಗಳ ಮಾತಲ್ಲ, ನಿಮ್ಮ ವಿಗ್ರಹಗಳಿಂದ ತಿರುಗಿ ಸುಳ್ಳು ದೇವರುಗಳು ಮತ್ತು ನಿಜವಾದ ದೇವರ ಸೇವೆ ಮಾಡಿ. ನಿಜವಾದ ಆರಾಧಕರಾಗಿರಿ ಮತ್ತು ದೇವರನ್ನು ಆತ್ಮದಲ್ಲಿ ಮತ್ತು ಸತ್ಯದಲ್ಲಿ ಆರಾಧಿಸಿ. ಯೇಸುವು ನಿಜವಾದ ರೊಟ್ಟಿಯಾಗಿದ್ದು ಅದು ಶಾಶ್ವತ ಜೀವನವನ್ನು ತೃಪ್ತಿಪಡಿಸುತ್ತದೆ. ಮೋಸ ಹೋಗಬೇಡಿ. ದೇವರನ್ನು ಅಪಹಾಸ್ಯ ಮಾಡಬೇಡಿ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನು ಕೊಯ್ಯುವನು. ದೆವ್ವವು ನಿಮ್ಮನ್ನು ಇನ್ನು ಮುಂದೆ ಮೋಸಗೊಳಿಸಲು ಬಿಡಬೇಡಿ. ಆದರೆ ಯೇಸು ಕ್ರಿಸ್ತನನ್ನು ಅನುಸರಿಸಿ. ನಾನೇ ಮಾರ್ಗ, ಸತ್ಯ ಮತ್ತು ಜೀವನ.